ಮೂರ್ಛಿತಂ ಶಾಪಾನ್ ಮಣಿಗ್ರೀವ ವಿಮೋಚನಂ ಸ್ವನಾಮಗ್ರಹಣಾದೇವ ನಿರಸ್ತಗ್ರಹ ವಿಗ್ರಹಂ ವೃಂದಾವನಗತಂ ವಂದೇ ಬ್ರಹ್ಮರುದ್ರೇಂದ್ರವಂದಿತಂ ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸಾರಣಸೆ ಉತ್ತುಂಗವಾಕ್ತರಂಗಾಯ ಮಧ್ವದುಗ್ಧಾಬ್ಧಯೇ ನಮಃ. ಗುರುಮಖಿಲಗುಣಜ್ಞಂ ಸದ್ಗುಣೈಕಾಧಿವಾಸಂ ಶಮದಮಪರಿನಿಷ್ಠಂ ತತ್ವನಿಷ್ಠಂ ವರಿಷ್ಠಂ ಸಕಲಸುಜನಶಿಷ್ಟಂ ನಿತ್ಯನಿರ್ಧೂತಕಷ್ಟಂ ಹಯಮುಖಪದನಿಷ್ಠಂ ಮಾಂ ಭಜಂತು ಪ್ರಪನ್ನಾಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನೀಲಾಕರಾರ್ಚಿತಾನಂತಲೀಲಾಗೋಪಾಲಪಾಲಿತಾನ್ ವಿದ್ಯಾಪಯೋನಿಧೀನ್ ವಂದೇ ಬ್ರಹ್ಮವಿದ್ಯಾಗುರುನ್ಮಮ. ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾವಾದಶಾಲಿನಃ ಇಷ್ಟದಾನ್ ಕಷ್ಟಹರ್ತೃನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನಮಃ. ವಾದಿರಾಜಪದದ್ವಂದ್ವ ವಾರಜಾಸಕ್ತಮಾನಸಾನ್ ವಿಶ್ವಪ್ರಿಯಗುರುನ್ ವಂದೇ ಮಂದೋಹಂ ದೇವಿ ಶುದ್ಧಯೇ. ಸತ್ಯಂ ಸತ್ಯಂ ಪುನಃಸತ್ಯಂ ವಿಷ್ಣುತೀರ್ಥಪ್ರಸಾದತಃ ಸರ್ವೇ ಕಾಮಾ ಭವಂತ್ಯೇವ ಶಪಥೋ ಬಿಂಬಸನ್ನಿಧೌ. ಚಿಂತಾಮಣಿಂ ಸುಭಕ್ತಾನಾಂ ಕಲ್ಪವೃಕ್ಷಂ ಚ ಕಾಮದಂ ಸ್ವಾಮಿನಂ ತ್ವಾಂ ರಘುಪ್ರೇಮತೀರ್ಥಂ ವಂದೇ ಹ್ಯಭೀಷ್ಟದಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಶಾಂಘ್ರಿಸೇವಕಂ ನಿತ್ಯಂ ಭೂಸುರಾಗ್ರಕುಲೋದ್ಭವಂ ವಾಸಮಾದಿಶಿಲಾಕ್ಷೇತ್ರೇ ಶೇಷದಾಸಗುರುಂ ಭಜೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಿನ್ನೆವರೆಗೂ ಶೇಷದಾಸರ ಜ್ಞಾನಯಜ್ಞ ಸುಳಾದಿ ಅಥವಾ ಮಖ ಸುಳಾದಿಯ ಮೂರು ತಾಳಗಳನ್ನು ನೋಡಿ ನಾಲ್ಕನೇ ತಾಳದಲ್ಲಿ ಸಾಧನ ಇದು ಎಂಥದ್ದು ಎಂದು ತಿಳಿಸಿಕೊಟ್ಟು ಐದನೆಯ ತಾಳದಲ್ಲಿ ನಮಗೆ ಸ್ಪಷ್ಟವಾಗಿ ಒಂದು ವಿಷಯವನ್ನು ತಿಳಿಸಿಕೊಟ್ಟರು. ನಮ್ಮ ಶಿರಸ್ಸಿನಿಂದ ಹನ್ನೆರಡು ಅಂಗುಲದ ಮೇಲೆ ಹನ್ನೆರಡು ದಳದ ಕಮಲ, ಅಲ್ಲಿ ವಾಸುದೇವ ನಾಮಕ ಭಗವಂತನಿದ್ದಾನೆ. ಆ ವಾಸುದೇವ ನಾಮಕ ಭಗವಂತ ಸಮಸ್ತ ಮುಕ್ತಾಮುಕ್ತರಿಂದ ಪೂಜೆಗೊಳ್ತಾ ಇದ್ದಾನೆ. ಅವನನ್ನ ಸ್ಮರಣೆ ಮಾಡಿ ನಾವು ನಮ್ಮೊಳಗಾಗಲಿ, ನಾವು ಊಟ ಮಾಡುವಾಗಲಿ, ಏನು ತಗೊಳ್ಳುವಾಗಲಿ, ನಮ್ಮವರಿಗೆ ಕೊಡುವಾಗಲಿ, ಬೇರೆಯವರಿಗೆ ಊಟ ಮೊದಲಾದ ನೀರು ಕೊಡಲಿ, ಏನು ಕೊಡಲಿ, ಆಗ ಈ ರೂಪವನ್ನು ಸ್ಮರಿಸಿ ಭಗವಂತನಿಗೆ ಕೃಷ್ಣ ನಿನಗಯ್ಯ ಇದು ಕೊಡ್ತಾ ಇದ್ದೇನೆ ಅಂತ ವಾಸುದೇವ ಮೂರ್ತಿಯನ್ನು ಸ್ಮರಣೆ ಮಾಡಬೇಕು. ಆ ಸ್ಮರಣೆ ಮಾಡಿದರೆ ನಮಗೆ ವಿಶೇಷವಾಗಿರತಕ್ಕಂಥ ಕೋಟ್ಯಾಧಿಕವಾದ ಸಾಧುಯಜ್ಞದ ಫಲವು ತಂದು ಉಣಿಪಾ ಅಂತ. ಚೂರು ನೀರು ಕೊಟ್ಟರು ಕೂಡ ಮನೆಗೆ ಬಂದವರಿಗೆ ಆ ಕೊಡುವ ಕಾಲಕ್ಕೆ ಅವರ ಶಿರಸ್ಸಿನಲ್ಲಿ ಖಚಿತವಾಗಿ ವಾಸುದೇವ ನಾಮಕ ಭಗವಂತ ಇದ್ದೇ ಇದ್ದಾನೆ ಅಂತ ತಿಳಿದು ಅವನು ಪ್ರೀತನಾಗಲಿ ಅಂತ ಆ ಭಗವದ್ ರೂಪವನ್ನು ಚಿಂತನೆ ಮಾಡಬೇಕು. ಹಾಗೆ ಮಿಕ್ಕ ಲೋಕಗಳೆಲ್ಲ ಮುಂದೆ ಹೇಳುತ್ತಾರೆ, ಪ್ರತಿಯೊಬ್ಬರಲ್ಲೂ ಈ ಹದಿನಾಲ್ಕು ಲೋಕದಲ್ಲಿರುವ ಭಗವದ್ ರೂಪಗಳನ್ನು ಚುಟುಕಾಗಿ ಹದಿನಾಲ್ಕು ಲೋಕದಲ್ಲಿ ಹೀಗಿದೆ ಅಂತ ಒಂದು ಕ್ಷಣದಲ್ಲಿ ಸ್ಮರಣೆ ಮಾಡಿ ಅಲ್ಲಿರೋ ಭಗವಂತನಿಗೆ ಸ್ವಾಮಿ ಮುಖ್ಯಪ್ರಾಣಾಂತರ್ಗತ ತತ್ವಾಭಿಮಾನಿ ದೇವತಾಂತರ್ಗತ ಮುಖ್ಯಪ್ರಾಣಾಂತರ್ಗತ ಶ್ರೀಹರೇ ನಿನಗರ್ಪಿತ ಅಂತ ನಾವು ಕೊಟ್ಟರೆ ಅದು ಒಂದು ರೂಪಾಯಿ ಕೊಟ್ಟರು, ಒಂದು ಚೂರು ನೀರು ಕೊಟ್ಟರು, ಇಡೀ ಬ್ರಹ್ಮಾಂಡದೊಳಗಿರತಕ್ಕಂಥ ಸಕಲ ಸಜ್ಜನರ ಕೈಗೆ ನಾವು ದಾನ ಮಾಡಿದಂತಾಗುತ್ತೆ, ವಿಶೇಷ ಪುಣ್ಯ ಬರುತ್ತೆ ಅಂತ ಹೇಳಿ ಇನ್ನು ಎರಡನೇ ಸ್ಥಾನವನ್ನು ಹೇಳುತ್ತಾರೆ. ನಮ್ಮ ಶಿರಸ್ಸಿನ ಮೇಲೆ ವೈಕುಂಠ ಇದ್ದರೆ ಶಿರಸ್ಸಿನಲ್ಲಿ ಸರಿಯಾಗಿ ತಲೆಯ ಮೇಲ್ಭಾಗದಲ್ಲಿ ಸತ್ಯಲೋಕವು ಶೀರ್ಷದಲ್ಲೇ ಇಪ್ಪದು ಕೇಳಿ ಸತ್ಯಲೋಕಾಧಿಪನು ಸಹಸ್ರ ರೂಪನ್ನ ಭಕ್ತಿಯಿಂದಲಿ ಭಜಿಪ ಸಾಸಿರ ಕೇಸರ ಯುಕ್ತವಾದ ಕಮಲ ಮಧ್ಯದಿ ಪೊಳೆವನ್ನ. ಸತ್ಯಲೋಕ ಎಲ್ಲೋ ಇಲ್ಲ, ನಮ್ಮ ತಲೆಯಲ್ಲೇ ಇದೆ. ನಮ್ಮ ತಲೆಯ ಮೇಲ್ಭಾಗ ಸತ್ಯಲೋಕ. ಆ ಸತ್ಯಲೋಕದಲ್ಲಿ ಸಾವಿರ ಕೇಸರಗಳಿಂದ ಕೂಡಿದ ಸಾವಿರ ದಳದ ಕಮಲ ಇದೆ. ಅಲ್ಲಿ ಸಹಸ್ರ ರೂಪನ್ನ, ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ ಅಂತ ಏನು ಹೇಳುತ್ತಾರೆ ಆ ರೀತಿಯಲ್ಲಿ ಆ ವಿರಾಟ್ ರೂಪಿ ಭಗವಂತ ಪುರುಷನಾಮಕ ಭಗವಂತ ನಮ್ಮ ಶಿರಸ್ಸಿನಲ್ಲಿ ಸಾವಿರದಳ ಕಮಲದಲ್ಲಿ ನಿಂತಿದ್ದಾನೆ. ಅಲ್ಲಿ ಬ್ರಹ್ಮಾದಿ ಸಮಸ್ತ ರುಜುಗಳೆಲ್ಲರೂ ಕೂಡ ಅಲ್ಲಿದ್ದಾರೆ. ಅವರು ಆ ಕೇಸರದಲ್ಲಿ ಅಂದರೆ ಆ ಕಮಲದಲ್ಲಿರತಕ್ಕಂಥ ಸಾವಿರ ಕೇಸರಗಳಿಗೂ ಭಗವಂತನ ವಿಶ್ವಾದಿ ಸಾವಿರ ರೂಪಗಳು ನಿಂತಿವೆ. ಹಾಗೆ ಸಾವಿರ ದಳಗಳಿಗೂ ಕೂಡ ಸಾವಿರ ರೂಪಗಳು ನಿಂತಿವೆ. ಹಾಗೆ ಒಂದೊಂದು ರೂಪವನ್ನ ಅವರು ಉಪಾಸನೆ ಮಾಡುತ್ತಾರೆ. ಹೇಗೆ ಅಂದ್ರೆ ಆ ಸಾವಿರ ದಳದ ಕಮಲದ ಒಂದೊಂದು ದಳಕ್ಕೂ ಒಂದೊಂದು ರೂಪ ಪ್ರಕಾರ ಒಬ್ಬೊಬ್ಬರು ಸಾವಿರ ರೂಪ ಸ್ವೀಕಾರ ಮಾಡಿರ್ತಾರೆ. ಎಲ್ಲಾ ರುಜುಗಳು ಒಂದೊಂದು ದಳದಲ್ಲೂ ಒಂದೊಂದು ರೂಪ ಪ್ರಕಾರ ಎಲ್ಲರೂ ಗುಂಪು ಗುಂಪಾಗಿ ಆ ದಳದಲ್ಲಿರುವಂತಹ ಭಗವದ್ ರೂಪವನ್ನು ಉಪಾಸನೆ ಮಾಡುತ್ತಾ ಬರುತ್ತಾರೆ. ಅಂಥ ವಿಶೇಷ ಮೂರ್ತಿ ನಮ್ಮ ಶಿರಸ್ಸಿನಲ್ಲೇ ಇದ್ದಾರೆ. ಅಲ್ಲಿ ಮಿಕ್ಕ ದೇವತೆಗಳಿದ್ದಾರೆ ಅಂದರೆ ಪ್ರಧಾನ ಅರ್ಚಕರಿವರು, ಪೂಜೆ ಮಾಡುವವರು ಮಿಕ್ಕ ರುದ್ರಾದಿ ದೇವತೆಗಳೆಲ್ಲ ಸುತ್ತು ನಿಂತು ಭಗವಂತನ ಇವರ ಮೂಲಕ ಭಗವಂತನ ಸೇವಾ ಮಾಡುತ್ತಾರೆ. ಪ್ರತಿಯೊಬ್ಬರ ತಲೆಯ ಮೇಲೆ ನಿಂತು ಈ ಲೋಕ ಅಂದರೆ ತಲೆಯ ಮೇಲಿರುವ ಈ ಭಾಗದಲ್ಲಿರುವ ಭಗವದ್ ರೂಪ ಮತ್ತು ಆ ದೇವತೆಗಳು ಆ ಸ್ಥಾನದಿಂದ ಆ ಸೂಕ್ಷ್ಮ ರೂಪದಿಂದ ಅದೃಶ್ಯ ಆದರೆ ಆ ತಲೆ ಕೊಳತು ಹೋಗುತ್ತೆ. ಅದು ಅಲ್ಲಿ ರಹಸ್ಯ ಹೇಳುತ್ತಾರೆ. ಆ ರೀತಿಯಲ್ಲಿ ಸತ್ಯಲೋಕವು ಶೀರ್ಷದಲ್ಲೇ ಇಪ್ಪದು ಕೇಳಿ ಸತ್ಯಲೋಕಾಧಿಪನು ಸಹಸ್ರ ರೂಪನ್ನ ಭಕ್ತಿಯಿಂದಲಿ ಭಜಿಪ ಸಾಸೀರ ಕೇಸರ ಯುಕ್ತವಾದ ಕಮಲ ಮಧ್ಯದಿ ಪೊಳೆವನ್ನ. ಇನ್ನ ಕೃತ್ತಿ ವಾಸನು ಮೊದಲಾದ ಗಿರ್ವಾಣರು ಭೃತ್ಯರಾಗಿ ಸೇವೆ ಮಾಡ್ಪರು ಕ್ರಮದಿಂದ. ಕೃತ್ತಿವಾಸ ಅಂದ್ರೆ ರುದ್ರದೇವರು, ರುದ್ರದೇವರೇ ಮೊದಲಾದ ಎಲ್ಲಾ ದೇವತೆಗಳು ಕ್ರಮದಿಂದ ಕ್ರಮಕ್ರಮವಾಗಿ ಎಲ್ಲರೂ ದೊಡ್ಡವರು ಚಿಕ್ಕವರು ಹಾಗೆ ತಾರತಮ್ಯ ಪ್ರಕಾರ ಎಲ್ಲರೂ ಭೃತ್ಯರಾಗಿ ಸೇವಾ ಮಾಡುತ್ತಾ ಇದ್ದಾರೆ. ಉತ್ತಮೋತ್ತಮ ದೇವ ಪರಿವಾರ ಸಮೇತ ತುತ್ತಿಸಿಕೊಳ್ಳುತ್ತಾ ವ್ಯಕ್ತವಾಗಿ ಹ್ಯನು. ಉತ್ತಮೋತ್ತಮ ದೇವ ಪರಿವಾರ ಸಮೇತ ಏನು ದೇವತೆಗಳಿದ್ದಾರೆ ಅವರಲ್ಲಿ ಉತ್ತಮೋತ್ತಮರು ಎಲ್ಲರೂ ಬ್ರಹ್ಮದೇವರ ಪರ್ಯಂತ ಎಲ್ಲರೂ ಕೂಡ ತಾರತಮ್ಯ ಪ್ರಕಾರ ನಿಂತು ಪ್ರತಿಯೊಬ್ಬರೂ ಸ್ತೋತ್ರ ಮಾಡುತ್ತಾ ಇದ್ದಾರೆ. ಆ ಭಗವಂತನನ್ನ ಸಾವಿರ ರೂಪದಿಂದ ನಿಂತಿರುವಂತಹ ಅದ್ಭುತವಾದ ಭಗವದ್ ರೂಪಗಳನ್ನು ನೋಡಿ ಆ ಪುರುಷನಾಮ ಭಗವಂತನ ರೂಪವನ್ನು ನೋಡಿ ಆನಂದ ಸಂಭ್ರಮದಿಂದ ಪ್ರತಿಯೊಬ್ಬರೂ ಸ್ತೋತ್ರ ಮಾಡುತ್ತಾ ಇದ್ದಾರೆ. ಇದು ಎಷ್ಟು ಹೇಳಿದರೂ ನಮ್ಮ ಮನಸ್ಸಿಗೆ ಬರಲ್ಲ, ಯಾಕೆಂದ್ರೆ ಆ ಸಬ್ಜೆಕ್ಟೇ ಗೊತ್ತಿಲ್ಲ. ನಮಗೆ ಸ್ತೋತ್ರ ಮಾಡುವುದು ಗೊತ್ತು, ಮನಸ್ಸೆಲ್ಲೋ ಇಟ್ಟು ಬರೇ ಬಾಯಿಯಿಂದ ಸ್ತೋತ್ರ ಮಾಡುವುದು ಗೊತ್ತಷ್ಟೇ ಹೊರತು ಸ್ತೋತ್ರ ಮಾಡುತ್ತಾ ಆನಂದ ಪಡುವುದು ಎಂಬ ಸಬ್ಜೆಕ್ಟ್ ನಮಗಿನ್ನ ಟಚ್ ಆಗಲಿಲ್ಲ. ಅದು ಬರಬೇಕಾದರೆ ನಮ್ಮ ತಲೆಯ ಮೇಲೆ ಈ ಮಹಾನುಭಾವರೆಲ್ಲ ದೇವರನ್ನ ನೋಡತಾ ದೇವರಲ್ಲೇ ಮನಸ್ಸಿಟ್ಟು ಅರ್ಥ ಚಿಂತನೆ ಮಾಡತಾ ಕಾಯ ಬಗ್ಗಿರುತ್ತೆ, ಮನಸ್ಸು ಬಗ್ಗಿರುತ್ತೆ, ವಾಕು ಸ್ತೋತ್ರ ಮಾಡುತ್ತಾ ಬಗ್ಗಿರುತ್ತೆ. ಈ ರೀತಿಯಲ್ಲಿ ಆ ಭಗವಂತನ ಸ್ತೋತ್ರ ಮಾಡುವ ಕಾಲಕ್ಕೆ ಅವರು ಅದ್ಭುತ ಆನಂದ ಪಡೀತಾ ಇದ್ದಾರೆ. ಅದು ನಮ್ಮ ಜೀವನದಲ್ಲಿ ಎಂದು ಅನುಭವಕ್ಕೆ ಬರಲಿಲ್ಲ. ಅಂಥದ್ದನ್ನು ನಮಗೂ ಚೂರು ಅನುಭವಕ್ಕೆ ಕೊಡಿ ಅಂತ ಅವರಲ್ಲಿ ಪ್ರಾರ್ಥನೆ ಮಾಡಿಕೊಂಡ್ರೆ ನಮ್ಮ ಸ್ತೋತ್ರವೂ ಸರಿಯಾದೀತು. ಯಾಕೆಂದ್ರೆ ನಾವು ಸ್ತೋತ್ರ ಮಾಡುವಾಗ ಸಂಸ್ಕೃತ ಸ್ತೋತ್ರಗಳು ಹೇಳುತ್ತೇವೆ, ಅಥವಾ ಕನ್ನಡದ್ದು ಹೇಳಿದ್ರೂ ಕೂಡ ಸ್ತೋತ್ರ ಹೇಳಿ ಮುಗಿಸೋದರಲ್ಲಿ ತಾತ್ಪರ್ಯ ನಮಗೆ ಜಾಸ್ತಿ ಇರುತ್ತೆ. ಸರಸರ ಸರ, ಹೇಗೆ ಚಿತ್ರಗುಪ್ತನ ಹತ್ರ ಜೀವ ಹೋದಾಗ ಕೇಳುತ್ತಾನಂತೆ, ಏನು ಪಾಪಗಳು ಮಾಡಿದ್ದೀಯಾ ಅಂದ್ರೆ ಅಯ್ಯೋ ನಾನೇನು ಮಾಡಲಿಲ್ಲ ಅಂತ ಹೇಳ್ತಾನೆ. ಆಗ ಚಿತ್ರಗುಪ್ತ ತಲೆಯ ಮೇಲೆ ದಂಡವನ್ನಿಟ್ಟ ಕೂಡಲೇ ಅವನಿಗೆ ಗೊತ್ತಿಲ್ಲದೇನೆ ಎಲ್ಲಾ ಸರಸರ ಸರಸರ ತನ್ನ ಮಾಡಿದ ಪಾಪಗಳನ್ನೆಲ್ಲ ಹೇಳ್ತಾ ಹೋಗ್ತಾನಂತೆ ಜೀವ. ಅದೇ ತರ ಇನ್ನೇನು ಸ್ನಾನ ಮಾಡಬೇಕು, ಒಂದು ತಂಬಿಗೆ ನೀರು ತಲೆ ಮೇಲೆ ಬಿದ್ದ ಕೂಡಲೇ ಬಾಯಿಯಿಂದ ಶುರುವಾಗುತ್ತೆ ಸ್ತೋತ್ರಗಳ ಪ್ರವಾಹ. ಆ ಸ್ತೋತ್ರಗಳು ಹೇಳುವಾಗ ಹೇಗೆ ಜೀವನಿಗೆ ತಾನು ಏನು ಹೇಳ್ತಾ ಇದ್ದೇನೆಂಬುದು ಗೊತ್ತಿಲ್ಲದೆ ಎಲ್ಲ ಹೇಳ್ತಾ ಹೋಗ್ತಾನೋ ಅದೇ ತರ ಇಲ್ಲಿ ನಾವು ಏನು ಹೇಳ್ತಾ ಇದ್ದೀವೋ ಗೊತ್ತಿಲ್ಲದೆ ಎಲ್ಲ ಹೇಳ್ತಾ ಹೋಗ್ತಾ ಇರ್ತೀವಿ. ಸ್ತೋತ್ರಗಳು ಸರಸರ ಸರ ಬರ್ತಾ ಇರುತ್ತೆ. ಮಧ್ಯೆ ಯಾರಾದರೂ ಮುಟ್ಟಿದ್ರೆ ಸಾರು, ಯಾರಾದರೂ ಕೇಳಿದರೆ ಸಾಕು, ನಮ್ಮ ಸ್ತೋತ್ರ ನಿಂತು ಹೋಗುತ್ತೆ ಮತ್ತು ಮೊದಲಿಗೆ ಬರಬೇಕಾಗುತ್ತೆ. ಆ ರೀತಿಯಾಗಿ ನಮ್ಮ ಸ್ತೋತ್ರ ಪ್ರಪಂಚ. ಆದ ಕಾರಣ ನಮಗೂ ಚೂರು ಸ್ತೋತ್ರ ಮಾಡುವ, ಈ ರೀತಿ ಸ್ತೋತ್ರ ಮಾಡಿ ಆನಂದ ಪಡುವ ಭಾಗ್ಯ ಕೊಡಿ ಅಂತ ಅವರನ್ನು ಕೇಳಿಕೊಳ್ಳಲಿಕ್ಕೆ ಅವರ ಕ್ರಮವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಉತ್ತಮೋತ್ತಮ ದೇವ ಪರಿವಾರ ಸಮೇತ ತೊತ್ತಿಸಿಕೊಳ್ಳುತ್ತ ವ್ಯಕ್ತವಾಗಿಷ್ಯನು. ಸರಿ, ಇಷ್ಟು ದಿವಸ ನಮಗೆ ಗೊತ್ತಾಗಲಿಲ್ಲ, ಇವತ್ತು ಗೊತ್ತಾಯಿತು. ತಲೆಯ ಮೇಲೆ ಶ್ರೀ ಸತ್ಯಲೋಕವಿದೆ, ಅಲ್ಲಿ 1000 ದಳ ಕಮಲ, ಅದರ ಮೇಲೆ 12 ದಳ ಕಮಲ, ಈ ರೀತಿ ವೈಕುಂಠ ಸತ್ಯಲೋಕ ನಮ್ಮ ಶೀರ್ಷದಲ್ಲಿ, ನಂತರ ಮೇಲೆ 12 ಅಂಗುಲದ ಮೇಲೆ ಎರಡೂ ಲೋಕಗಳಿವೆ, ಅಲ್ಲಿರುವ ಭಗವದ್ ರೂಪಗಳು, ಅಲ್ಲಿ ಯಾರು ದೇವತೆಗಳಿರ್ತಾರೆ, ಇಷ್ಟು ನಮಗೆ ಗೊತ್ತಾಯಿತು. ಈ ಗೊತ್ತಾದವರ ಕುರಿತು ಹೇಳುತ್ತಾರೆ. ಧಾರಿತ್ರಿಯೊಳಗೆ ಇದು ತಿಳಿದ ಮನುಜನು ಮೃತ್ಯು ರೂಪವಾದ ಸಂಸಾರ ದೂರನು ಪಾರತ್ರಿಕವಾದ ಸುಖದಿ ನಿತ್ಯನು ಕಾಣು. ಧಾರಿತ್ರಿ ಅಂದರೆ ಭೂಮಿ. ಭೂಮಿಯೊಳಗೆ ಇದು ತಿಳಿದಂತಹ ಮನುಜ, ಅಂದ ಮನುಷ್ಯ ಮೃತ್ಯು ರೂಪವಾಗಿರತಕ್ಕಂತಹ ಸಂಸಾರದಿಂದ ದೂರ ಆಗ್ತಾನೆ. ಮೃತ್ಯು ಅಂದರೆ ಎರಡು ರೀತಿ, ಒಂದು ನಮಗೆ ಸಹಜವಾಗಿ ಬರುವ ದೇಹದ ವಿಯೋಗ ಎಂಬ ಮೃತ್ಯು, ಎರಡನೆಯದು ಅಸಹಜವಾಗಿ ಅಂದರೆ ಇನ್ನ ಆಯುಷ್ಯ ಇರುವಾಗಲೇನೆ ಅಪಮೃತ್ಯು ಬರುತ್ತೆ, ಅದೊಂದು ಮೃತ್ಯು. ಅದಲ್ಲದೆ ನಿತ್ಯವೂ ನಮಗೆ ಬರುವ ಮೃತ್ಯು, ದೇವರ ಮರೆವು. ಈ ರೀತಿಯಲ್ಲಿ ಮೂರು ರೀತಿಯಾದ ಮೃತ್ಯುವಿನಿಂದ ದೂರ ಆಗಿಬಿಡುತ್ತಾನೆ. ಅಂದರೆ ಭಗವಂತನ ಮರವು ಹೋಗುತ್ತೆ, ಭಗವಂತನ ನೆನಪು ಬರ್ತಾ ಇರುತ್ತೆ, ಅಪಮೃತ್ಯು ದೂರ ಆಗುತ್ತೆ. ಸಹಜ ಮೃತ್ಯು ಬಂದರೂ ಕೂಡ ನೀಚ ಜನ್ಮಗಳೆಂಬ ಮೃತ್ಯು ಬರುವುದಿಲ್ಲ, ಉತ್ತಮ ಉತ್ತಮ ಜನ್ಮ ಎಂಬ ಅಮೃತ ಸಿಗುತ್ತೆ. ಅದರಿಂದ ಧಾರಿತ್ರಿಯೊಳಗೆ ಇದು ತಿಳಿದ ಮನುಜನು ಮೃತ್ಯು ರೂಪವಾದ ಸಂಸಾರ ದೂರನು ಪಾರತ್ರಿಕವಾದ ಸುಖದಿ ನಿತ್ಯನು ಕಾಣು. ಪಾರತ್ರಿಕ ಅಂದರೆ ಇಲ್ಲಿದಲ್ಲ, ವಿಶೇಷವಾದ ಭಗವಂತನ ಸನ್ನಿಧಾನದಲ್ಲಿ ಪಡೆಯುವಂತಹ ಸುಖ ಏನಿದೆ ಅದರಿಂದ ನಿತ್ಯವಾಗಿರ್ತಾನೆ. ಹಾಗಾದರೆ ಇಲ್ಲಿ ಸುಖ ಸಿಗಲ್ವ? ಇಲ್ಲಿ ಸುಖ ದೇವ ಕೊಟ್ಟೇ ಕೊಡ್ತಾನೆ, ಅದರಲ್ಲಿ ಸಂಶಯವೇ ಇಲ್ಲ. ಅದಕ್ಕೆ ಹೇಳ್ತಾ ಇದ್ದಾರೆ, ಇಲ್ಲಿ ಏನು ಸುಖ ಸಿಗಬೇಕು, ಇಲ್ಲಿ ಏನು ಸುಖ ಬೇಕು, ಅದಕ್ಕಾಗಿ ನಾವು ಹಂಬಲಿಸಿದರೂ ದೇವ ಎಷ್ಟು ಕೊಡಬೇಕೋ ಅಷ್ಟು ಕೊಟ್ಟೇ ಕೊಡ್ತಾನೆ. ನಾವು ಕೇಳದಿದ್ರೂ ಕೊಡ್ತಾನೆ, ಕೇಳಿದ್ರೂ ಕೊಡ್ತಾನೆ, ಅದಕ್ಕಾಗಿ ಅದನ್ನು ಕೇಳಲೇ ಇಲ್ಲ. ಇನ್ಯಾವುದು ಪಾರತ್ರಿಕವಾಗಿರತಕ್ಕಂಥ, ಪಾರತ್ರಿಕ ಅಂದರೆ ಐಹಿಕ ಅಂದರೆ ಇಲ್ಲಿದು, ಪಾರತ್ರಿಕ ಅಂದರೆ ಮೇಲೆ ಸಿಗುವುದು, ಅದು ಕೂಡ ಸ್ವರ್ಗಾದಿಗಳಲ್ಲಿ ಸಿಗುವುದು, ಅದು ಕೊಟ್ಟೇ ಬಿಡ್ತಾನೆ. ಇನ್ನೇನಪ್ಪ ಅಂದರೆ ವಿಶೇಷವಾದ ಮೋಕ್ಷದಲ್ಲಿ ಸುಖ, ಅದು ಹೇಳುತ್ತಾರೆ ಮೋಕ್ಷದಲ್ಲಿ ಸುಖವೂ ಕೊಟ್ಟೇ ಕೊಡುತ್ತಾನೆ ಭಗವಂತ. ಅದಕ್ಕೆ ದಾಸರಾಯರು ಚತುರವಿಧ ಪುರುಷಾರ್ಥಗಳ ಸ್ವಪ್ನದಲ್ಲಿ ಬೇಡದಲೆ ಅಂದರು. ಧರ್ಮ, ಅರ್ಥ, ಕಾಮ, ಮೋಕ್ಷ ನಾಲ್ಕು ಕೊಟ್ಟೇ ಕೊಡ್ತಾನೆ. ಮೋಕ್ಷದಲ್ಲಿ ಸುಖ ಏನು ತಿಂದು ತಿರುಗು ಚೆನ್ನಾಗಿ ವಿಶೇಷವಾಗಿ ಏನು ಮೋಕ್ಷದ ವರ್ಣನೆ ಮಾಡುತ್ತಾರೆ, ಅಲ್ಲಿ ಏನು ಸುಖ ಸಿಗುತ್ತೆ ಅಂತ, ಅದೆಲ್ಲ ದೇವ ಕೊಡಲಿಕ್ಕೆ ಕರ್ಕೊಂಡು ಬಂದಿದ್ದಾನೆ, ಕೊಟ್ಟೇ ಕೊಡ್ತಾನೆ ಅಂತ. ಹಾಗಾದರೆ ಪಾರತ್ರಿಕವಾದ ಸುಖ ಬರುತ್ತೆ ಅಂತ ಹೇಳ್ತಾರಲ್ಲ, ಅದು ದೇವ ಕೊಟ್ಟೇ ಕೊಡುವಾಗ ಮತ್ತು ಈ ಸುಳಾದಿ ಹೇಳಿದ್ದಕ್ಕೆ ಮೋಕ್ಷದಲ್ಲಿ ಸುಖ ಪ್ರತ್ಯೇಕವಾಗಿ ಬರುತ್ತೆ? ಬರಲ್ಲ, ಬಂದೇ ದೇವರು ಕೊಟ್ಟೇ ಕೊಡುತ್ತಾರೆ. ಹಾಗಾದರೆ ಈ ಸುಳಾದಿಗಳು ಇವೆಲ್ಲ ಹೇಳೋದು ಯಾಕೆ ಅಂದರೆ, ಅಲ್ಲಿ ಅರ್ಥ ಹೇಳುತ್ತಾರೆ, ಮೋಕ್ಷದಲ್ಲಿ ಸಿಗಬೇಕಾದ ಸುಖ ಏನಿದೆ ಆ ಸುಖಕ್ಕೆ ಮೀರಿದ ಸುಖ ಒಂದಿದೆ, ಅದು ಯಾವುದು ಹೇಳುತ್ತಾರೆ. ಅದಕ್ಕೆ ಆ ಕೈವಲ್ಯ ಭೋಗ ಸುಖ ಅವರಿಗೆ ಬೇಕೇ? ಭಗವಂತನ ದಾಸರಾದವರಿಗೆ ಮೋಕ್ಷದಲ್ಲಿ ಸಿಗುವಂತಹ ಸುಖವೂ ಬೇಡ ಅಂದುಬಿಡ್ತಾರಂತೆ. ಯಾಕಪ್ಪ ಸುಖ ಯಾಕೆ ಬೇಡ ಅಂತಾರೆ ಇವರು ಅಂದರೆ, ಅದಕ್ಕೆ ಮೀರಿದ ಸುಖ ಇನ್ನೊಂದು ಬರ್ತಾ ಇದೆ. ಈಗ ಜೇನು ಚೆನ್ನಾಗಿ ಸವಿದು ಸವಿದು ಅದರ ರುಚಿ ಚೆನ್ನಾಗಿ ಗೊತ್ತಿದ್ದವ, ಜೇನುತುಪ್ಪದ ರುಚಿ ಗೊತ್ತಿದ್ದವ, ಅವನ ಮುಂದೆ 1000 ಲೀಟರ್ ನೀರಲ್ಲಿ ಒಂದು ತುಂಡು ಕಲಸಕ್ರಿ ಹಾಕಿ ಪಾನಕ ಅಂತಿಟ್ಟರೆ ತಗೊಳ್ತಾನ, ಛೇ ಅಂತ ಹೊರಗೆ ಹಾಕ್ತಾನೆ. ಅದೇ ರೀತಿಯಲ್ಲಿ ಇನ್ನೊಂದು ಸುಖ ಅವರಿಗೆ ಜೇನಿನಂತಹ ಸುಖ ಸಿಗ್ತಾ ಇದೆ, ಅದಕ್ಕವರು ಮೋಕ್ಷ ಸುಖವನ್ನು ಕೂಡ ಬೇಡ ಅಂದುಬಿಡ್ತಾರಂತೆ. ಅದು ಯಾವ ಸುಖ ಅಂದರೆ ದೇವರು ಕರುಣೆ ಮಾಡಿ ಕೊಡುವ ಸುಖ, ಅದು ಪಾರತ್ರಿಕ ಸುಖ ಅಂತಾರೆ. ಏನ ಪಾರತ್ರಿಕ ಸುಖ ಅಂದರೆ, ಮೋಕ್ಷದಲ್ಲಿ ಸಿಗುವ ಸುಖಕ್ಕಿಂತ ಹೆಚ್ಚಾದ ಸುಖ ದೇವರ ನೆನಪಿನಿಂದ ಬರುತ್ತೆ. ಅದು ದೇವನೇ ಕೊಡುವಂತಹ ಸುಖ, ಅದನ್ನೇ ಇಲ್ಲಿ ಕೊಡ್ತಾನೆ ಭಗವಂತ. ಮೋಕ್ಷ ಬರಲಿಕ್ಕೆ ಮೊದಲೇ ಸಂಸಾರಾವಸ್ಥೆಯಲ್ಲೇ ಭಗವಂತ ದಯಪಾಲಿಸುವಂತಹ ಅದ್ಭುತ ಸುಖ ಅದು, ಪಾರತ್ರಿಕ ಸುಖ ಅಂತ ಹೇಳ್ತಾ ಇದ್ದಾರೆ. ಆ ಭಗವಂತನ ನಾಮಸ್ಮರಣೆ, ವಿಶೇಷವಾದ ಅವನಲ್ಲಿ ರತಿಯಿಂದ ಬರತಕ್ಕಂಥ ಏನು ಅದ್ಭುತ ಸುಖ ಇದೆ ಅದು ಮೋಕ್ಷದಲ್ಲೂ ಸಿಗಲ್ಲಯ್ಯ ಅಂತ ಹೇಳ್ತಾರೆ. ಅಂದರೆ ಆ ಮೋಕ್ಷದಲ್ಲಿ ಬರುವಂಥ ನಾನು ತಿನ್ನುವುದು ತಿರುಗುವುದು ಮೊದಲಾದ ಈ ಸುಖ, ಈ ಸುಖದ ಮುಂದೆ ಏನೂ ಅಲ್ಲ ಅಂತ ಹೇಳ್ತಾರೆ. ಆದ್ದರಿಂದ ಪಾರತ್ರಿಕವಾದ ಸುಖದೇ ನಿತ್ಯನು ಕಾಣು. ಈ ತರದಿಂದಲೇ ತಿಳಿದು ಈ ಬಗೆಯಿಂದ ತೃಪ್ತರಾಗೆಂದೆನ್ನೆ ಭಕ್ತಿಗೆ ವಶನಾಗಿ ಉಕ್ತಿ ಲಾಲಿಪದಯ್ಯ ಉದಾಸೀನ ಮಾಡದೆ ಕರ್ತೃ ನೆನಪ ಗುರು ವಿಜಯ ವಿಠಲರೇಯ ಸತ್ಯವಾದ ಪದ ಐದಿಪ ಶೀಘ್ರದಿ. ಈ ರೀತಿಯಾಗಿ ನಾವು ತಿಳಿದು ನಾವು ಊಟ ಮಾಡುವಾಗಲಿ ನಮ್ಮ ಮನೆಯಲ್ಲಿರುವವರ ಗಂಡ ಮಕ್ಕಳಿಗೆ ಹೆಂಡತಿ ಮಕ್ಕಳಿಗೆ ವಿಶೇಷವಾದ ಅನ್ನಾದಿಗಳು ಕೊಟ್ಟು ಅವರು ತೃಪ್ತರಾಗಿ ಊಟ ಮಾಡುವಾಗ ನಾವು ಬಡಿಸಿದಾಗ ಅಡಿಗೆ ಮಾಡಿ ಬಡಿಸ್ತೇವಲ್ಲ, ಅವರಿಗೆ ವಿಶೇಷವಾಗಿ ತೃಪ್ತಿಯಾಗಲಿ ಅಂತ ಬಡಿಸ್ತೇವಲ್ಲ, ಅಂಥ ಕಾಲಕ್ಕೆ ಅವರಲ್ಲಿ ಆ ಶಿರಸ್ಸಿನಲ್ಲಿರತಕ್ಕಂಥ ಸತ್ಯಲೋಕದಲ್ಲಿರುವ ಭಗವದ್ ರೂಪ ಏನಿದೆ ಪುರುಷನಾಮಕ ಭಗವಂತ ಮತ್ತು ಆ ಸತ್ಯಲೋಕದಲ್ಲಿರುವ ಎಲ್ಲಾ ಸಚೇತನರು ನಮ್ಮ ತಲೆಯಲ್ಲಿ ಕೂತಿದ್ದಾರೆ, ಉಣ್ಣುವ ನಮ್ಮ ಮನೆಯವರ ಎಲ್ಲರ ತಲೆಯ ಮೇಲೂ ಕೂತಿದ್ದಾರೆ. ಹಾಗೆ ಮನೆಗೆ ಬಂದ ಬ್ರಾಹ್ಮಣರು ಯಾರಿದ್ದಾರೆ ಅವರ ಮೇಲೆಲ್ಲ ಇದ್ದಾರೆ. ಇದು ಸತ್ಯವಾದ ವಿಚಾರ ಅಂತಾರೆ. ನೋಡಿ ನಮ್ಮ ಹಣೆ ಬರ ಹೇಗಿದೆ ಅಂದ್ರೆ, ನಮ್ಮವರು ಈ ವಿಷಯ ಹೇಳಿದರೆ ನಾವು ನಂಬಲ್ಲ. ದಾಸರೇನು ಹೇಳಿದರು, ಬ್ರಹ್ಮಾಂಡದಲ್ಲಿ ಏನಿದೆ ಅದೇ ಪಿಂಡಾಂಡ ಈ ಶರೀರದಲ್ಲೂ ಇದೆ, ಅಲ್ಲೇನು ಸತ್ಯಲೋಕವಿದೆ ನಮ್ಮ ತಲೆಯಲ್ಲೂ ಸತ್ಯಲೋಕ ಇದ್ದೇ ಇದೆ. ಅಲ್ಲಿ ಯಾರ್ಯಾರು ಸಾಂಶರಾದವರಿದ್ದಾರೆ ಅವರೆಲ್ಲ ಇಲ್ಲಿ ಒಂದು ರೂಪದಿಂದ ನಿಂತಿದ್ದಾರೆ ಅಂತ ಹೇಳಿದರು. ಹಾಗಾದರೆ ಏನಾಯಿತು, ನಮ್ಮ ಶರೀರ ಅಂದರೆ ಪಿಂಡಾಂಡ ಅಂದರೆ ಮಿನಿ ಯೂನಿವರ್ಸ್ ಅಂತಾಯಿತು. ಚಿಕ್ಕ ಬ್ರಹ್ಮಾಂಡ ಎಲ್ಲ ಇದೆ ಬ್ರಹ್ಮಾಂಡದೊಳಗಿಪ್ಪ. ಸ್ಥೂಲವಾದ ವಸ್ತುಗಳು ಸೂಕ್ಷ್ಮವಾಗಿ ನಿಮ್ನವಾಗಿ ಈ ದೇಹದಲ್ಲಿ ಉಂಟು ಕೇಳಿ ಅಂತ. ಆದರೆ ನಾವು ಅಯ್ಯೋ ಏನೋ ಹೇಳ್ತಾರೆ ಬಿಡ್ರಿ, ಆ ಬ್ರಹ್ಮಾಂಡದಂತೆ ನಮ್ಮ ಶರೀರವಂತೆ ಚಿಕ್ಕ ಬ್ರಹ್ಮಾಂಡವಂತೆ ಅಂತ ನಾವು ಹೇಳಿ ಅದನ್ನು ಪಕ್ಕಕ್ಕಿಟ್ಟು ಬಿಡ್ತೇವೆ. ಅದೇ ಸೈಂಟಿಸ್ಟ್ ಯಾರಾದರೂ ಒಬ್ಬರು ಹೇಳಿದರೆ ಓ ಎಸ್ ಇಟ್ ಈಸ್ ಅಂತ ಹೇಳ್ತೇವೆ ಅಲ್ವೋ. ಅದನ್ನೇ ಹೇಳ್ತಾ ಇದ್ದಾರೆ. ಮೊನ್ನೆ ಯಾರೋ ಒಬ್ಬ ಸೈಂಟಿಸ್ಟ್ ಥೀಸಿಸ್ ಬರೆದಿದ್ದಾರೆ, ಪೇಪರಲ್ಲೂ ಬಂದಿತ್ತು. ಅವರು ಬರೆದ ಥೀಸಿಸ್ಗೆ ನೋಬೆಲ್ ಪ್ರೈಸು ಡಿಕ್ಲೇರ್ ಮಾಡಿದರು. ಅವರು ಬರೆದ ಥೀಸಿಸ್ ತುಂಬಾ ಚೆನ್ನಾಗಿದೆ ಅಂತ ಎಲ್ಲರೂ ಹೊಗಳಿದ್ದಾರೆ. ಏನು ಗೊತ್ತೋ, ಹ್ಯೂಮನ್ ಬಾಡಿ ಈಸ್ ಎ ಮಿನಿ ಯೂನಿವರ್ಸ್ ಅಂತ. ಮನುಷ್ಯರ ದೇಹ ಚಿಕ್ಕ ಬ್ರಹ್ಮಾಂಡ ಅಂತ ಬರೆದ. ಅದಕ್ಕೊಂದು ನೋಬೆಲ್ ಪ್ರೈಸ್ ಬಂದರೆ ನಮ್ಮವರು ಆಗ ಹೌದು ಹೌದ್ರಿ ಬಹಳ ಚೆನ್ನಾಗಿದೆ ಅಂತ ಒಪ್ಪಿಕೊಂಡು ಚಪ್ಪಾಳೆ ತರ್ತೇವೆ. ಅದೇ ನಮ್ಮ ದಾಸರು ನೋಡಿದವರು ಚೆನ್ನಾಗಿ ಭಗವಂತನ ಕಂಡವರು ಮಹಾನುಭಾವರು ಹೇಳಿದರೆ ಏನೋಪ್ಪ ಹೇಳುತ್ತಾರೆ ಅಂತ ಉದಾಸೀನ ಮಾಡುತ್ತೇವೆ. ಆ ರೋಗ ಹೋಗಬೇಕು ನಮಗೆ. ಅದನ್ನು ಹೇಳ್ತಾ ಇದ್ದಾರೆ. ಈ ತರದಲ್ಲಿ ತಿಳಿದು ಆ ಶಿರಸ್ಸಿನ ಮೇಲೆ ಇರತಕ್ಕಂಥ 12 ಅಂಗುಲದ ಮೇಲಿರುವ ವಾಸುದೇವನನ್ನ ಮತ್ತು ಶಿರಸ್ಸಿನಲ್ಲಿರುವ 1000 ದಳ ಕಮಲದಲ್ಲಿರುವಂಥ ಆ ಪುರುಷನಾಮಕ ಭಗವಂತನನ್ನ ಮತ್ತು ಆ ವಾಸುದೇವನ ಸುತ್ತ ಇರುವ ಮುಕ್ತ ಮುಕ್ತರು, ಈ ಪುರುಷನಾಮಕ ಭಗವಂತನ ಸುತ್ತ ಇರುವ ರುಜುವಣಸ್ಥರು ಸಕಲ ದೇವತೆಗಳು ಎಲ್ಲರನ್ನ ಪ್ರಾರ್ಥನೆ ಮಾಡಿ, ಸ್ವಾಮಿ ದಯದಿಂದ ಈ ಒಂದು ರಸವನ್ನು ಸ್ವೀಕಾರ ಮಾಡಿ, ನಾನೇನು ಊಟ ಮಾಡ್ತಾ ಇದ್ದೇನೆ, ಏನು ಅನ್ನ ನೀರು ಕುಡಿತಾ ಇದ್ದೇನೆ, ಇದೆಲ್ಲ ನನ್ನ ಮುಖದಲ್ಲಿರುವ ಅಗ್ನಿಯ ಮೂಲಕ ನಿಮ್ಮಲ್ಲಿ ಕೊಡುವ ಆಹುತಿ, ಭಗವಂತನಲ್ಲಿ ಕೊಡುವ ಆಹುತಿ ಅಂತ ತಿಳಿದು ನಾವು ಊಟ ಮಾಡಿದ್ರು ಏನು ಕೊಡಿದ್ರು ತಿಂದರು ನಮ್ಮವರಿಗೆ ಕೊಟ್ಟರು ಇನ್ನೊಬ್ಬರಿಗೆ ಕೊಟ್ಟರು ಈ ಅನುಸಂಧಾನ ಬಿಡದೇ ಮಾಡಿ ಅಂತ ದಾಸರು ಹೇಳ್ತಾ ಇದ್ದಾರೆ. ಅಲ್ಲ ನಾವು ಮಾಡಬೇಕಾ ಬಿಡಬೇಕಾ ಅಂದರೆ, ಷೋಡಶೀಕಾರರು ಅರಣ್ಯಕಾಚಾರ್ಯರು ಹೇಳ್ತಾರೆ, ನಾವು ಮಾಡಿದ್ರು ಬಿಟ್ಟರು ಕೂಡ ನಾವು ಯಾವಾಗ ಯಾವಾಗ ಬಾಯಲ್ಲಿ ಅನ್ನ ಹಾಕ್ತೇವೆ ಅಲ್ಲ, ನಮ್ಮ ಮೂಲಕ ದೇವತೆಗಳು ನಮ್ಮಲ್ಲಿ ನಿಂತು ನಮ್ಮ ಮೂಲಕ ಬಾಯಲ್ಲಿ ಅನ್ನ ಯಾವಾಗ ಯಾವಾಗ ಹಾಕಿಸ್ತಾರೆ ಅವಾಗೆಲ್ಲ ಅವರ ಅನುಸಂಧಾನ ಮಾಡುತ್ತಾರಂತೆ. ಈ ಶರೀರದಲ್ಲಿ ಯಜ್ಞ ಅಂತ ಚಿಂತನೆ ಮಾಡಿ ದೇವರಿಗೆ ಅರ್ಪಣೆ ಮಾಡಿ ಪುಣ್ಯ ಹೊತ್ತುಕೊಂಡು ಹೋಗೇ ಬಿಡುತ್ತಾರೆ. ಮಧ್ಯೆ ನಾವು ಚೂರು ಆ ಚಿಂತನೆ ಮಾಡಿದರೆ ಚೂರು ಪುಣ್ಯ ನಮಗೆ ಕೊಡ್ತಾರೆ, ಇಲ್ಲ ಅವರು ಹೊತ್ತುಕೊಂಡು ಹೋಗ್ತಾರೆ, ನಮ್ಮ ಬಾಯಿಗೆ ಮಣ್ಣು ಹಾಗೇ ಇರುತ್ತೆ. ಇಷ್ಟು ವರ್ಷಗಳ ಕಾಲ ಬದುಕಿದ್ದು ಹೀಗೆ ಊಟ ಮಾಡ್ತೇವೆ, ನಮ್ಮವ್ರಿಗೆ ಹಾಕ್ತೇವೆ, ಬ್ರಾಹ್ಮಣರು ಕೊಡ್ತೇವೆ. ಇಂಥ ಸೂಕ್ಷ್ಮ ಅನುಸಂಧಾನಗಳು ಜನ್ಮದಲ್ಲಿ ಮಾಡಿರಲ್ಲ, ಅದನ್ನೇ ದಾಸರು ತಿಳಿಸಿಕೊಡ್ತಾ ಇದ್ದಾರೆ. ಇನ್ನಾದರೂ ಮಾಡೋಣ. ಈ ತೆರದಲ್ಲಿ ತಿಳಿದು, ಈ ತೆರದಿಂದಲೇ ತಿಳಿದು, ಈ ಬಗೆಯಿಂದ ಅಂದರೆ ಈ ರೀತಿಯಾಗಿದ್ದಾರೆ ಅಂತ ಹೇಳಿದು. ಈ ಬಗೆಯಿಂದ ಅಂದ್ರು ಅಂದರೆ ನಾವು ಕೊಡುವ ಪದಾರ್ಥಗಳಲ್ಲಿರುವ ಭಗವದ್ ರೂಪಗಳು, ನಾವು ಕೊಡುವ ತಿನ್ನುವ ಇನ್ನೊಬ್ಬರಿಗೆ ಕೊಡುವ ಪದಾರ್ಥಗಳಲ್ಲಿರುವ ದೇವತೆಗಳ ರೂಪಗಳು ಎಲ್ಲವೂ ಇದೆ ಅಂತ ತಿಳಿದು, ಆಯಾ ದೇವತೆಗಳು ಆಯಾ ಭಗವದ್ ರೂಪಗಳು ಅವರವರ ರಸಗಳು ಸ್ವೀಕಾರ ಮಾಡಲಿ ಅಂತ ಈ ಬಗೆಯಿಂದ ತೃಪ್ತರಾಗೆಂದೆನ್ನೆ. ಈ ರೀತಿಯಲ್ಲಿ ಸ್ವಾಮಿ ನೀವು ತೃಪ್ತರಾಗಬೇಕು, ಇದು ನಾನು ಕೊಡೋದಲ್ಲ, ನೀವೇ ನನಗೆ ಕೊಟ್ಟ ಪದಾರ್ಥಗಳು, ಆ ಪದಾರ್ಥಗಳು ಕೂಡ ಇಷ್ಟು ಕಾಲ ನಾನೇ ತಿಂತೇನೆ ಅಂತ ಉಣ್ತಾ ಇದ್ದೆ, ಯಾಕೆ ನೀವು ನನಗೆ ಬುದ್ಧಿ ಕೊಡಲಿಲ್ಲ. ಈಗ ನನ್ನ ಕರ್ಮಾನುಸಾರ ಆಗ ಬುದ್ಧಿ ಕೊಡದಿದ್ರು, ಈಗ ನೀವು ಕರುಣೆ ಮಾಡಿ ನನ್ನ ಕರ್ಮದಲ್ಲಿ ವಿಶೇಷವಾದ ಯಾವುದೋ ಒಂದು ನೆಪ ಮಾಡಿಕೊಂಡು ನನಗೆ ಈಗ ಒಳ್ಳೆ ಬುದ್ಧಿ ಕೊಡ್ತಾ ಇದ್ದೀರಾ, ಅರ್ಪಣೆ ಮಾಡುವ ಬುದ್ಧಿ ಕೊಡ್ತಾ ಇದ್ದೀರಾ. ನೀವು ಕೊಟ್ಟ ಪದಾರ್ಥ, ನೀವು ಕೊಟ್ಟ ಬುದ್ಧಿ, ನೀವು ಮಾಡಿಸುವ ಚರ್ಯ ಎಲ್ಲ ನಿಮಗರ್ಪಿತ, ನೀವೇ ನನ್ನಿಂದ ಸಾಧನೆ ಮಾಡಿಸುವುದು, ದಯವಿಟ್ಟು ಮಾಡಿಸಿ ಅಂತ ಪ್ರಾರ್ಥನೆ ಮಾಡಬೇಕು. ಅದನ್ನು ಹೇಳುತ್ತಾರೆ ತೃಪ್ತರಾಗೆಂದೆನ್ನೆ. ಆ ರೀತಿಯಾಗಿ ತೃಪ್ತರಾಗಲಿ ಅಂತ ಕೇಳಿಕೊಂಡಾಗ ಭಕ್ತಿಗೆ ವಶನಾಗಿ ಭಗವಂತ ವಿಶೇಷವಾಗಿ ನಮ್ಮ ಭಕ್ತಿಗೆ ವಶನಾಗಿ ಬಿಡ್ತಾನಂತೆ. ಅವನನ್ನ ವಶ ಮಾಡಿಕೋಬೇಕು ಅಂದ್ರೆ ಶ್ರೀನಿವಾಸನಿಗೆ ವಜ್ರದ ಕವಚ ಹಾಕಿದ್ರೂ ನಮಗೆ ವಶ ಆಗಲ್ಲ, ಇನ್ನೇನು ಮಾಡಿದ್ರೂ ವಶ ಆಗಲ್ಲ ಅವನಿಗೆ, ಅವನೇ ನಮಗೆ ಗತಿ, ಅವನಿಲ್ಲದಿದ್ರೆ ನಮಗಾಗಲ್ಲ ಎಂಬ ಸತ್ಯ ತಿಳಿದು ಅವನ ಪಾದಕ್ಕೆ ಎರಗಿ, ಸ್ವಾಮಿ ನೀನೇ ನಮಗೆ ಉಪಕಾರ ಮಾಡ್ತಾ ಇದೀಯಾ, ನಿನ್ನ ಉಪಕಾರ ತಿಳಿಸಯ್ಯ ಅಂತ ಭಕ್ತಿಯನ್ನು ಮಾಡಿದರೆ ಆ ಭಕ್ತಿಗೆ ವಶನಾಗಿ ಬರ್ತಾನಂತೆ ಮಹಾನುಭಾವ. ಅದಕ್ಕೆ ಉಕ್ತಿಲಾದಿಪದಯ್ಯ, ಉದಾಸೀನ ಮಾಡದೆ ಭಗವಂತ ನಮ್ಮನ್ನು ಉದಾಸೀನ ಮಾಡದೆ ಬೇಗ ಬಂದು ಬಿಡ್ತಾನಂತೆ, ಈ ರೀತಿ ಚಿಂತನೆ ಮಾಡಿದರೆ ಎಂದರು. ಉಕ್ತಿ ಲಾಲಿಪದಯ್ಯ, ಉದಾಸೀನ ಮಾಡದೆ ಕರ್ತೃ ನೆನಪ ಗುರು ವಿಜಯ ವಿಠಲರೆಯ, ಸತ್ಯವಾದ ಪದ ಐದಿಪ ಶೀಘ್ರದಿ. ಕರ್ತೃ ನೆನಪ ಅಂದರೆ ತಾನೇ ನಮ್ಮೊಳಗೆ ದೇವತೆಗಳ ಮೂಲಕ ಸಕಲ ವ್ಯಾಪಾರಗಳು ಮಾಡಿಸುವ ಕರ್ತೃ, ನಾವು ಪರಾಧೀನ ಕರ್ತೃ, ಅವನ ಅಧೀನವಾದ ಕರ್ತೃ ನಾವು, ಅವನೇ ಪ್ರಧಾನ ಕರ್ತೃ, ಸ್ವತಂತ್ರ ಕರ್ತೃ ಅವನೇ. ಆದ್ದರಿಂದ ಆ ಭಗವಂತ ಕರ್ತೃ ಅಂತ ಕರೆಸಿಕೊಂಡ ಭಗವಂತ ಏನು ಮಾಡುತ್ತಾನೆ, ಸತ್ಯವಾದ ಪದ ಐದಿಪ ಶೀಘ್ರದಿ, ಸತ್ಯವಾಗಿರತಕ್ಕಂಥ ಪದ ಯಾವ ಪದ ಅಂದರೆ ತನ್ನ ಪದಾರವಿಂದದ ಸನ್ನಿಧಿ ಎಂಬ ಪದವನ್ನು ಬೇಗ ನಮಗೆ ಅನುಗ್ರಹ ಮಾಡುತ್ತಾನೆ. ಆದ್ದರಿಂದ ಈ ಎರಡೂ ಲೋಕಗಳು ನಮ್ಮ ಶರೀರದಲ್ಲಿ ಆ ಚಿಂತನೆಯನ್ನ ನಮಗೆ ಮಾಡಿಕೊಟ್ಟರು. ನಂತರ ಪುನಃ ಇನ್ನೊಂದು ಲೋಕ, ಮೇಲೆ ವೈಕುಂಠ ಆಯಿತು, ಶಿರಸ್ಸಿನಲ್ಲಿ ಸತ್ಯಲೋಕ ಆಯಿತು, ನಂತರ ನಮ್ಮ ಹುಬ್ಬುಗಳ ಮಧ್ಯದಲ್ಲಿ ಇರುವ ಭಾಗ, ಅಲ್ಲಿ ಯಾವ ಲೋಕವಿದೆ ಅಂದರೆ ತಪೋಲೋಕವಿದೆ. ಆ ತಪೋಲೋಕದಲ್ಲಿ ಯಾರ್ಯಾರಿದ್ದಾರೆ ಏನು ಎಲ್ಲ ತಿಳಿಸಿಕೊಡ್ತಾ ಇದ್ದಾರೆ. ದ್ವಿದಳ ಯುಕ್ತವಾದ ಕಿಂಜಲ್ಕ ಫಾಲಭಾಗ ಮಧ್ಯದಲ್ಲಿ ಇಪ್ಪದು, ಇದನೇವೇ ತಪೋಲೋಕ. ದ್ವಿದಳ ಯುಕ್ತವಾದ ಕಿಂಜಲ್ಕ, ಕಿಂಜಲ್ಕ ಅಂದ್ರೆ ವಿಶೇಷವಾಗಿರ್ತಕ್ಕಂಥ ಕಮಲ, ಆ ಕಮಲ ಎರಡು ದಳದ ಕಮಲ, ಆ ಎರಡು ದಳದ ಕಮಲ ನಮ್ಮ ಹುಬ್ಬಿನ ಮಧ್ಯದಲ್ಲಿ ಇದೆ. ಆ ಹುಬ್ಬಿನ ಮಧ್ಯದಲ್ಲಿರ್ತಕ್ಕಂಥ ಎರಡು ದಳದ ಕಮಲ ಏನಿದೆ ಅದನ್ನು ವಿಶೇಷವಾಗಿ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ದ್ವಿದಳ ಯುಕ್ತವಾದ ಕಿಂಜಲ್ಕ ಫಾಲ ಭಾಗ ಮಧ್ಯದಲ್ಲಿ ಇಪ್ಪದು, ನಮ್ಮ ಹಣೆಯ ಮಧ್ಯದಲ್ಲಿ ಹುಬ್ಬುಗಳ ಮಧ್ಯದಲ್ಲಿ ಇರತಕ್ಕಂಥದ್ದು, ಇದನ್ನೇ ತಪೋಲೋಕ ಅಂತ ಕರೀತಾರೆ. ಇದನೇವೇ ತಪೋಲೋಕ. ಯದುಕು ಇಲ್ಲಿ ಯಾರಿರ್ತಾರೆ, ಲೋಕಾಧಿಪತಿ ಯಾರು ಅಂದರೆ ಯದುಕುಲ ಶ್ರೇಷ್ಠ ತಾನು ಲೋಕಾಧಿಪತಿ ಮಿಕ್ಕ ಆದಿತ್ಯರಿಂದ ಸೇವೆ ಗೊಂಬುವ ನಿತ್ಯದಲ್ಲಿ. ಇಲ್ಲಿ ಯದುಕುಲ ಶ್ರೇಷ್ಠ ಅಂದರು ಶ್ರೀಕೃಷ್ಣ, ಉಗ್ರ ನೃಸಿಂಹಾತ್ಮಕ ಶ್ರೀಕೃಷ್ಣ ಇಲ್ಲಿ ನಿಂತಿರ್ತಾನೆ. ಲೋಕಾಧಿಪತಿ ಯಾರು ಅಂದರೆ ಗರುಡ ದೇವರು. ಗರುಡ ದೇವರು ತಾವು ಇಲ್ಲಿ ನಿಂತು ಭಗವಂತನ ಸೇವಾ ಮಾಡುತ್ತಾರೆ. ಆ ದರದಲ್ಲಿ ತಿಳಿ ಸ್ವಪರ ದೇಹದಲ್ಲಿ, ಇದು ಎಲ್ಲ ಕಡೆ ಎಚ್ಚರ ಕೊಡ್ತಾ ಬರ್ತಾರೆ. ನೀನು ನಿನ್ನ ದೇಹದಲ್ಲಿ ಮಾತ್ರ ವೈಕುಂಠ ಸತ್ಯಲೋಕ ತಪೋಲೋಕ ಅಂತ ತಿಳಿಯೋದು ಮಾತ್ರ ಅಲ್ಲ, ನಿನಗೆ ಕಾಣಿಸಿದ ದಿನದಲ್ಲಿ ಕಾಣಿಸಿದ ಪ್ರತಿಯೊಬ್ಬರಲ್ಲೂ ಹೇಗೆ ನಿಂತಿದೆ ಅಂತ ಮನಸ್ಸಲ್ಲಿ ಸುಮ್ಮನೆ ತಿಳಿಯೋದಲ್ಲ, ಕಾಣಿಸಿದಾಗ ಅಲ್ಲಲ್ಲಿರುವ ಭಗವದ್ ರೂಪಗಳನ್ನು ನೋಡಿ ಕೈ ಮುಗಿದು ನಮಸ್ಕಾರ ಮಾಡು ಅಂದ್ರು. ಇಲ್ಲಿ ನಮಸ್ಕಾರ ಮಾಡುವುದರಲ್ಲಿ ಎರಡು ಭಾಗ, ನಮಕ್ಕಿಂತ ಯೋಗ್ಯರಾದವರು ಬಂದಾಗ ಕೈ ಮುಗಿದು ನಮಸ್ಕಾರ ಮಾಡೋಣ, ನಮಕ್ಕಿಂತ ಚಿಕ್ಕವರು ಅಥವಾ ಬೇರೆ ಬೇರೆಯವರು ಕಾಣಿಸಿದರೆ ಅಲ್ಲಿ ಸ್ವಾಮಿ ಅವರ ಕೆಲಸ ಹೀಗೆ ಮಾಡಿಸ್ತಾ ಇದ್ದಾನೆ ಅಂತ ಮನಸ್ಸಿನಲ್ಲೇ ಅಲ್ಲಲ್ಲಿರುವ ರೂಪದಿಂದ ಅಭಿನ್ನನಾದ ನಮ್ಮ ಬಿಂಬನಿಗೆ ನಮಸ್ಕಾರ ಮಾಡಬೇಕು. ಅರ್ಥ ಆಗಲಿಲ್ಲ. ಎದುರಿಗೆ ಯಾರೋ ಒಬ್ಬರು ಹೋಗ್ತಾ ಇದ್ದಾರೆ, ಯಾರೋ ಹೂವು ಮಾರುವರು ಹಣ್ಣು ಮಾರುವರು ಯಾರೋ, ಅವರಿಗೇನೂ ಗೊತ್ತಿಲ್ಲ, ಶೂದ್ರಾದಿಗಳು ಹೋಗ್ತಾ ಇರ್ತಾರೆ ಪಾಪ. ಅಲ್ಲೂ ಸ್ವಾಮಿ ಇದ್ದೇ ಇದ್ದಾನೆ, ಇದೇ ರೀತಿಯಲ್ಲಿ ಇದ್ದಾನೆ. ಆದರೆ ನಮಗಲ್ಲಿ ನಮಸ್ಕಾರ ಮಾಡುವ ಅಧಿಕಾರವಿಲ್ಲ, ಅಂದರೆ ಆ ರೀತಿ ನಮಸ್ಕಾರಗಳು ನಾವು ಮಾಡಬಾರದು. ಅದಕ್ಕೇನು ಮಾಡಬೇಕು, ಅಲ್ಲಿರತಕ್ಕಂಥ ಸ್ವಾಮಿಯು ನನ್ನಲ್ಲಿದ್ದಂತೆ ಅಲ್ಲೂ ಇದ್ದಾನೆ, ಅವನು ಯಾರೋ ಅಲ್ಲ, ಅವನಲ್ಲಿ ನಿಂತು ನಡೆಸೋದೆಲ್ಲ ಕೂಡ ಅವನಲ್ಲಿ. ವೈಕುಂಠಲೋಕ ಮೇಲೆ ಇದೆ, ಸತ್ಯಲೋಕವಿದೆ, ತಪೋಲೋಕವಿದೆ, ಅಲ್ಲಲ್ಲಿ ನಿಂತದ್ದು ಯಾರೋ ಅಲ್ಲ, ನನ್ನ ಬಿಂಬಮೂರ್ತಿಯೇ ಅಂತ ತಿಳಿದು ನಮ್ಮ ಬಿಂಬಮೂರ್ತಿಗೆ ಒಂದು ನಮಸ್ಕಾರ ಮಾಡಿದರೆ ಅಲ್ಲಿರುವ ದೇವರಿಗೆ ನಮಸ್ಕಾರ ಸಲ್ಲಿಸಿದಂತಾಗುತ್ತೆ. ಆದ್ದರಿಂದ ನಿಜಾಧಿಷ್ಠಾನದಲ್ಲಿ ನಮಸ್ಕಾರ ನಮಗೆ ಕೂಡಲ್ಲ. ಆದರೆ ಅಲ್ಲಿರುವ ಭಗವಂತನಿಗೆ ನಮಸ್ಕಾರ ಮಾಡಬಹುದಲ್ಲ ಅಂದರೆ ಅದು ಮನಸ್ಸಿನಲ್ಲೇ ಅಲ್ಲಿರುವ ಭಗವಂತನಿಂದ ಅಭಿನ್ನನಾದ ಅವನೇ ಆದ ನಮ್ಮ ಬಿಂಬಮೂರ್ತಿಗೆ ಮಾಡಿದರೆ ಅದು ಸರಿಯಾಗಿ ಹೋಗುತ್ತೆ. ಇದು ಮಾಡುವ ಕ್ರಮ. ನಮಗಿಂತ ದೊಡ್ಡವರು ಉತ್ತಮರು ಬಂದರೆ ಅಲ್ಲಿರುವ ಮೂರ್ತಿಗೇನೆ ನಮಸ್ಕಾರ, ಜೊತೆಗೆ ಆ ದೊಡ್ಡವರಿಗೂ ನಮಸ್ಕಾರ. ಇಲ್ಲಿ ಒಂದು ವಿಷಯ ಬರುತ್ತೆ, ನಮಸ್ಕಾರ ಅಂದರೆ ಯಾರಿಗೆ ಮಾಡಬೇಕು ಅಂತ. ವ್ಯಕ್ತಿಗೆ ಮಾಡಬೇಕೋ ದೇವರಿಗೆ ಮಾಡಬೇಕೋ? ದಕ್ಷಯಜ್ಞ ಧ್ವಂಸ ಘಟ್ಟದಲ್ಲಿ ಬರುತ್ತೆ, ಗುಹಾಶಯೈವ ನ ದೇಹ ಮಾನಿನೆ. ಒಡಗಿರುವ ಭಗವಂತನಿಗೆ ನಮಸ್ಕಾರ ಹೊರತು ದೇಹಮಾನಿಯಾಗಿರತಕ್ಕಂಥ ದೇಹಾಭಿಮಾನಿಯಾಗಿರ್ತಕ್ಕಂಥ ಜೀವನಿಗಲ್ಲ ಅಂತ ಸ್ಪಷ್ಟ ಹೇಳ್ತಾರೆ. ಅದು ಕೇಳಿದ್ವಪ್ಪ, ಅದು ಕೇಳಿದ ಮೇಲೆ ದೇವಸ್ಥಾನಕ್ಕೆ ಹೋದವು, ವಾಯುದೇವರ ಪ್ರತಿಮಾ, ವಾಯುದೇವರ ಸನ್ನಿಧಾನ ಇದೆ, ನಮಸ್ಕಾರ ಮಾಡಿದವು, ನೆನಪಾಯಿತು ಭಾಗವತದು. ಗುಹಾಶಯ ಇವ ನ ದೇಹ ಮಾನಿನೆ, ವಾಯುದೇವರ ಒಳಗಿರತಕ್ಕಂತಹ ದೇವರಿಗೆ ನಮಸ್ಕಾರ, ವಾಯುದೇವರಿಗೆ ಅಲ್ಲ ಅಂತ ನಮಸ್ಕಾರ ಮಾಡಿದರೆ ತಪ್ಪು ಅಂದರು. ಅದಕ್ಕೆ ಇಲ್ಲಿ ರಾಯರು ಗುಹಾಶಯ ಇವ ನ ದೇಹ ಮಾನಿನೆ ಎಂಬುದಕ್ಕೆ ಎರಡು ರೀತಿ ವಿಭಾಗ ಮಾಡುತ್ತಾರೆ. ಎದುರಿಗಿದ್ದವರು ನಮಗಿಂತ ದೊಡ್ಡವರಾದರ ಆ ಪಂಕ್ತಿ ಹೀಗೆ ಪದಚ್ಛೇದ, ಗುಹಾಶಯ ಇವ ನ ದೇಹ ಮಾನಿನೇ, ಅಂದರೆ ದೇವರಿಗೆ ಮಾತ್ರ ಅಂತಲ್ಲ ದೇಹಮಾನಿಗೂ ನಮಸ್ಕಾರ ಮಾಡಿ. ಹೇಗೆ ಅಂದರೆ ದೊಡ್ಡವರಿದ್ದಾಗ ಅವರೊಳಗಿರುವ ದೇವರ ಜೊತೆಗೆ ಅವರಿಗೂ ನಮಸ್ಕಾರ. ಹೇಗೆ ತ್ರಿವಿಕ್ರಮ ಪಂಡಿತರು ಮಧ್ವರಾಯರನ್ನ ಕೇಳಿಕೊಡುತ್ತಾರೆ, ಗೋವಿಂದೇ ದೇಹಿ ಭಕ್ತಿಂ, ಗೋವಿಂದನಲ್ಲಿ ದೇಹ ಭಕ್ತಿಯನ್ನು ಕೊಡಿ. ಮತ್ತೆ ವಾಯುದೇವರಲ್ಲಿ ಭವತಿ ಚ, ನಿಮ್ಮಲ್ಲೂ ಕೊಡಿ. ಅಂದರೆ ದೇವರಲ್ಲಿ ಎಷ್ಟು ಭಕ್ತಿ ಇರಬೇಕೋ ನಿಮ್ಮಲ್ಲಷ್ಟಿರಬಾರದು, ಅದು ನಿಮಗೆ ಇಷ್ಟ ಇಲ್ಲ. ಅದರಿಂದ ನಿಮ್ಮಲ್ಲಿ ಭಕ್ತಿ, ಅದಕ್ಕೆ ಮೀರಿದ ಭಕ್ತಿ ದೇವರಲ್ಲಿ. ಅದೇ ರೀತಿಯಲ್ಲಿ ನಾವು ನಮಗಿಂತ ದೊಡ್ಡವರು ಏನಿರ್ತಾರೆ ಅಲ್ಲಿ ದೇವರಿಗೂ ಮತ್ತು ಆ ಜೀವನಿಗೂ ನಮಸ್ಕಾರ. ಚಿಕ್ಕವರಿದ್ದರೆ ದೇವರಿಗೆ ಮಾತ್ರ ನಮಸ್ಕಾರ, ಆ ಜೀವಿಗೆ ನಾವು ಮಾಡುವುದಿಲ್ಲ. ಆದರೆ ಇಲ್ಲಿ ಈ ಸಂಸಾರದಲ್ಲಿ ಬಂದಾಗ ಸ್ವರೂಪದಿಂದ ಯಾರು ಚಿಕ್ಕವರೋ ಯಾರು ದೊಡ್ಡವರೋ ಗೊತ್ತಾಗಲ್ಲ, ಆ ತಂಟೆಗೆ ನಾವು ಹೋಗೋದು ಬೇಡ. ಸರ್ವೇ ಸಾಮಾನ್ಯ, ವ್ಯವಹಾರದಲ್ಲಿ ಚಿಕ್ಕವರು ದೊಡ್ಡವರೊಂದಿಗೆ ನಿಯಮ ಇದೆ, ಅದು ಮಾತ್ರ ನಾವು ಪಾಲನೆ ಮಾಡಿಕೊಂಡು ಹೋದರೆ ಆಯಿತು. ಅರಣ್ಯಕಾಚಾರ್ಯರಂತಹ ಮಹಾನುಭಾವರಿಗೆ ಅವರ ದೃಷ್ಟಿ ಬೇರೆ, ಅವರು ನೋಡುವಂತಹ ನೋಟ ಬೇರೆ, ಅಪರೋಕ್ಷ ಜ್ಞಾನಿಗಳು ಅವರು ಎಲ್ಲಾ ಕಡೆ ಭಗವಂತನ ನೋಡಿ ನಮಸ್ಕಾರ ಮಾಡುವ ತಾಕತ್ತಿದೆ. ನಮ್ಮಂಥವರಿಗೆ ಇಷ್ಟು ಯಾಕೆ ಅಂದರೆ ಎಲ್ಲೆಲ್ಲಿ ಭಗವದ್ ರೂಪಗಳನ್ನು ನೋಡಬೇಕೋ ಆ ತಾಕತ್ತಿದ್ರೆ ಮಾತ್ರ ನೋಡ್ಲಿಕ್ಕಾಗುತ್ತೆ. ಅದನ್ನು ಅರಣ್ಯಕಾಚಾರ ಸ್ಪಷ್ಟವಾಗಿ ತಿಳಿಸಿಕೊಡ್ತಾ ಬರುತ್ತಾರೆ, ಯೋಗ್ಯತಾನುಸಾರ ಸಾಧನ ಅಂತ ಆಗುತ್ತೆ ಅಂತ. ಆದ್ದರಿಂದ ಇಲ್ಲಿ ವಿಶೇಷವಾಗಿರತಕ್ಕಂಥದ್ದನ್ನು ಹೇಳುತ್ತಾರೆ, ಯದುಕುಲ ಶ್ರೇಷ್ಠ ತಾನು ಲೋಕಾಧಿಪತಿ ಮಿಕ್ಕ ಆದಿತ್ಯರಿಂದ ಸೇವೆ ಗೊಂಬುವ ನಿತ್ಯದಲ್ಲಿ. ಇಲ್ಲಿ ಗರುಡ ದೇವರು ಕೃಷ್ಣಮೂರ್ತಿಯ ಉಪಾಸನೆ ಮಾಡುತ್ತಾ ಇರ್ತಾರೆ. ಇಲ್ಲಿ ತಪೋಲೋಕದಲ್ಲಿ ಮಿಕ್ಕ ಬ್ರಹ್ಮಾದಿ ದೇವತೆಗಳೆಲ್ಲ ಆ ಭಗವಂತನ ಸ್ತೋತ್ರ ಮಾಡುತ್ತಾ ಇರ್ತಾರೆ, ಸ್ತೋತ್ರ ಮಾಡುತ್ತಾ ಸೇವಾ ಮಾಡುತ್ತಾರೆ. ಇಲ್ಲಿ ಅರ್ಚಕರಾಗಿ ಕೂತವರು ಯಾರು ಅಂದ್ರೆ ಗರುಡ ದೇವರು. ಅಲ್ಲ, ಬ್ರಹ್ಮಾದಿ ದೇವತೆಗಳೆಲ್ಲ ಸ್ತೋತ್ರ ಮಾಡುವಾಗ ಅವರು ಪೂಜೆ ಮಾಡುವುದು ಬಿಟ್ಟು ಗರುಡ ದೇವರು ಪೂಜೆ ಮಾಡುವುದು ಹೇಗೆ ಅವರ ಮುಂದೆ ಅಂತ ಹೇಳಿದರೆ, ಹೇಗೆ ಈ ದೊಡ್ಡ ಸ್ವಾಮಿಗಳು ಚಿಕ್ಕ ಸ್ವಾಮಿಗಳು ಅಂತ ಇರ್ತಾರೆ ಒಂದೇ ಪೀಠದಲ್ಲಿ. ಇಂಥ ಕಾಲಕ್ಕೆ ದೊಡ್ಡ ಸ್ವಾಮಿಗಳನ್ನ ಪೂಜೆ ಇರ್ತಾರೆ, ಚಿಕ್ಕ ಸ್ವಾಮಿಗಳು ಪೂಜೆ ಮಾಡ್ತಾರೆ. ಅಯ್ಯೋ ರಾಮ, ದೊಡ್ಡವರನ್ನು ಕೂಡಿಸಿ ಇವರೇ ಪೂಜೆ ಮಾಡ್ತಿದಾರಲ್ಲ ಅಂತ ಹೇಳಿದರೆ, ಹೌದು, ಅವರು ಪೂಜಾ ಮಾಡಿದ್ರು ಕೂಡ ದೊಡ್ಡವರು ಪೂಜಾ ಮಾಡಿದಂತೇನೆ, ಯಾಕೆ ಇವರೇ ದೊಡ್ಡವರೇ ಕೂಡಿಸಿದ್ದು ಚಿಕ್ಕವರನ್ನು ನೀವು ಪೂಜಾ ಮಾಡಿ ಅಂತ. ಒಂದು ವೇಳೆ ದೊಡ್ಡವರನ್ನ ನೀವು ಮಾಡೋದೇ ಬೇಡ ಅಂತ ಚಿಕ್ಕವರು ಮಾಡಿದ್ರೆ ಹೌದಪ್ಪ ತಪ್ಪು ಅಂತ ಹೇಳಬಹುದು. ಆದರೆ ಇಲ್ಲಿ ದೊಡ್ಡವರಾದವರು ಚಿಕ್ಕವರನ್ನ ನೀವು ಮಾಡಿ ಅಂತ ನಿಯಮನ ಮಾಡಿದಾಗ ಅವರ ಅಪ್ಪಣೆ ತಗೊಂಡು ಮಾಡುವುದು ಸರಿಯೇ. ಆ ರೀತಿಯಲ್ಲಿ ಬ್ರಹ್ಮಾದಿ ದೇವತೆಗಳೆಲ್ಲ ಸ್ತೋತ್ರ ಮಾಡುತ್ತಾರೆ. ಪ್ರಧಾನ ಅರ್ಚಕರಾಗಿ ಯಾರು ನಿಂತದ್ದು ಇಲ್ಲಿ ಅಂದ್ರೆ ಲೋಕಾಧಿಪತಿಯಾಗಿ ಯಾರು ನಿಂತದ್ದು? ಗರುಡ ದೇವರು. ಇದು ತುಂಬಾ ಕಡೆ ಇದೆ. ಶ್ರೀರಂಗ ಅಲ್ಲಿ ದೇವರ ಅರ್ಚನೆ ಯಾರು ಮಾಡು, ಪ್ರಧಾನ ಅರ್ಚಕರು ಯಾರು ಅಂದರೆ ಮೊದಲು ಬಂದು ಬೇಗ ಪೂಜೆ ಮುಗಿಸಿಕೊಂಡು ಹೋಗುವುದು ವಿಭೀಷಣ. ವಿಭೀಷಣ ಅಲ್ಲಿ ಅರ್ಚಕ. ಹಾಗೆ ನರನಾರಾಯಣಾಶ್ರಮ ಬದರಿಕಾಶ್ರಮದಲ್ಲಿ ನಾರದರ ಅರ್ಚನೆ ಅಂತ ಹೇಳುತ್ತಾರೆ. ಹಾಗೆ ಒಂದೊಂದು ಕ್ಷೇತ್ರದಲ್ಲಿ ಪ್ರಧಾನ ಅರ್ಚಕರನ್ನ ಭಗವಂತ ನಿಯಮನ ಮಾಡಿದ್ದಾನೆ. ಆ ರೀತಿಯಲ್ಲಿ ಇಲ್ಲಿ ನಮ್ಮ ಹುಬ್ಬಿನ ಮಧ್ಯದಲ್ಲಿ ತಪೋಲೋಕ, ಅಲ್ಲಿ ಗರುಡ ದೇವರು ಪ್ರಧಾನ ನಿಯಾಮ ಅಂದ್ರೆ ಲೋಕಾಧಿಪತಿಗಳಾಗಿ ಭಗವಂತನ ಪೂಜೆ ಮಾಡುತ್ತಾ ಇದ್ದಾರೆ. ಇದನ್ನು ಆದರದಲ್ಲಿ ತಿಳಿ ಸ್ವಪರ ದೇಹದಲ್ಲಿ ಎಲ್ಲರ ದೇಹಗಳಲ್ಲಿ ತಿಳಿಯಬೇಕು. ಕ್ಷಣ ಕ್ಷಣಕ್ಕೂ ಎಲ್ಲೆಲ್ಲಿ ಕಾಣಿಸಿದ್ರೆ ಚುಟುಕಾಗಿ ಎಲ್ಲರನ್ನ ಸ್ಮರಣೆ ಮಾಡಬೇಕು. ಭೂದೇವತೆಗಳ ಪ್ರಿಯ ಗುರು ವಿಜಯ ವಿಠಲರೆಯನ್ನ ಪದಗಳ ಧೇನಿಸು ಈ ಬಗೆಯಿಂದ ತಿಳಿದು. ಭೂದೇವತೆಗಳು ಅಂದ್ರೆ ಭೂಮಿಯ ಮೇಲಿರುವ ದೇವತೆಗಳು ಯಾರು? ಬ್ರಾಹ್ಮಣರು. ಬ್ರಾಹ್ಮಣ ಪ್ರಿಯ ಭಗವಂತ ಯಾರು? ಗುರು ವಿಜಯ ವಿಠಲರೆಯ. ಅವನ ಪಾದಗಳನ್ನ ಧ್ಯಾನ ಮಾಡು. ಯಾವ ರೀತಿಯಲ್ಲಿ? ಈ ರೀತಿಯಲ್ಲಿ ತಿಳಿದು, ವಿರಾಟ್ ರೂಪವನ್ನು ತಿಳಿದು, ಆತನ ಶರೀರದಲ್ಲೇ ವಿಶೇಷವಾಗಿರತಕ್ಕಂತಹ ಎಲ್ಲ ಲೋಕಗಳಿವೆ ಎಂದು ತಿಳಿದು ಆ ಧ್ಯಾನ ಮಾಡು ಅಂತ ಹೇಳ್ತಾ ಇದ್ದಾರೆ. ನಂತರ ವೈಕುಂಠ, ಸತ್ಯಲೋಕ ಮತ್ತು ತಪೋಲೋಕ, ಮೂರು ಲೋಕಗಳ ಕುರಿತು ಚೆನ್ನಾಗಿ ತಿಳಿಸಿದ್ದಾಯಿತು. ಈಗ ನಿಮಗೆ ಪ್ರಶ್ನೆ ಬರುತ್ತೆ, ನೀವೇನೋ ಬಾಯಿಯಿಂದ ಚೆನ್ನಾಗಿ ಹೇಳ್ತಾ ಇದ್ದೀರಾ, ಆದರೆ ಇದನ್ನೆಲ್ಲ ನಾವು ಕೇಳಿ ತಲೆಯಲ್ಲಿ ಉಳಿಯಬೇಕಾದರೆ ನಮ್ಮ ಹತ್ರ ಸುಳಾದಿಯ ಒಂದು ಪುಸ್ತಕ ಇದ್ರೆ ಚೆನ್ನಾಗಿರುತ್ತೆ, ನಮಗದು ಸಿಗಲ್ಲಲ್ಲ ಅಂತ ದುಃಖ ಪಡಬೇಕಾಗಿಲ್ಲ. ಈಗ ವೆಬ್ಸೈಟ್ ಏನು ನೀವು ನೋಡುತ್ತಾ ಇದ್ದೀರಿ, ಅದರಲ್ಲೇ ಡೌನ್ಲೋಡ್ಸ್ ಎಂಬ ಆ ಟ್ಯಾಬ್ ಪಕ್ಕದಲ್ಲಿ ಇನ್ನೊಂದು ಇದೆ. ಯಾವುದು ಅಂದ್ರೆ ಇ ಬುಕ್ ಅಂತಿದೆ. ಆ ಇ ಬುಕ್ ಅನ್ನು ಪ್ರೆಸ್ ಮಾಡಿದರೆ ಅದರೊಳಗೆ ಕನ್ನಡದಲ್ಲಿ ಈ ಸುಳಾದಿಯ ಅರ್ಧ ಭಾಗ 14 ತಾಳಗಳವರೆಗೆ ಅಲ್ಲಿ ಹಾಕಿದೆ. ಈಗ ನಡೆಯುತ್ತಾ ಇರೋದು 7ನೆಯ ತಾಳ ಮುಗಿಯಿತು, ಇನ್ನು 8ನೆಯ ತಾಳ ಶುರು ಆಗಬೇಕು. ಅಷ್ಟರವರೆಗೂ ನೀವು ಅದು ನೋಡಿಕೋಬಹುದು. ಹಾಗೆ ಇಂಗ್ಲಿಷಿನಲ್ಲೂ ಕೂಡ ಟೈಪ್ ಮಾಡಿ ಕೊಟ್ಟಿದ್ದಾರೆ. ಅದನ್ನ ನೀವು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ನಿಮ್ಮ ಕಂಪ್ಯೂಟರ್ಲ್ಲಿರುವ ಬರಹ ಅಥವಾ ಏನೇನು ಈ ಸ್ಕ್ರಿಪ್ಟ್ ಟ್ರಾನ್ಸ್ಲೇಷನ್ ಮಾಡತಕ್ಕಂಥದ್ದೇನಿದೆ ಅದರಲ್ಲಿ ನೀವು ತಮಿಳಿಗೂ ನಿಮ್ಮ ನಿಮ್ಮ ಭಾಷೆಗಳಿಗೆ ಅದನ್ನು ಕನ್ವರ್ಟ್ ಮಾಡಿಕೋಬಹುದು. ಆಯಾ ಭಾಷೆಗಳಲ್ಲಿ ಅದನ್ನ ಕನ್ವರ್ಟ್ ಮಾಡುವ ಕಾಲಕ್ಕೆ ಚಿಕ್ಕ ಚಿಕ್ಕ ಪದಗಳು ಏನಾದರೂ ಆಚೆ ಈಚೆ ಆದರೆ ನೀವು ನೋಡಿಕೊಂಡು ಸರಿ ಮಾಡಿಕೊಳ್ಳಿ ಆಗುತ್ತೆ. ಇಷ್ಟು ನಾವು ಮಾಡಿಕೊಟ್ಟದ್ದಾಗಿದೆ, ಅದನ್ನು ನೀವು ನೋಡಬಹುದು. ಮುಂದೆ ಇಂದ್ರ ಯೋನಿಯಲ್ಲಿ ಷೋಡಶದಳ ಅರವಿಂದ ಶೋಭಿಸುವುದು ಧವಳ ವರ್ಣ ದಿಂದ ಪೊಳೆವದು ಇದನೇವೇ ಜನೋ ಲೋಕವೆಂದು ಕರೆವರು ವಿಬುಧರೆಲ್ಲ ಹೊಂದಿಕೊಂಡಿಪ್ಪನು ಲಕುಮೀ ನಾರಾಯಣ. ಇಂದ್ರ ಯೋನಿ ಎಂದ್ರು.